ನಮಸ್ಕಾರ. ಕನ್ನಡ ಕಥಾ ಸಂಗ್ರಹಕ್ಕೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ವಿಕ್ರಮ ಮತ್ತು ಬೇತಾಳನ ಕಥಾ ಸರಣಿಯ ಇಂದಿನ ಕಥೆ ಶಾಪ. ರಾಜ ವಿಕ್ರಮಾದಿತ್ಯ ಅರಳಿ ಮರ ತಲುಪಿದ. ಅಲ್ಲಿ ಬೇತಾಳ ಎಂದಿನಂತೆ ತಲೆ ಕೆಳಗಾಗಿ ಜೂತಾಡುತ್ತಿತ್ತು. ಅದನ್ನು ಎಳೆದು ತನ್ನ ಹೆಗಲ ಮೇಲೆ ಹಾಕಿಕೊಂಡು ವಿಕ್ರಮ ರಾಜಧಾನಿಯತ್ತ ಹೆಜ್ಜೆ ಹಾಕಿದ. ದಾರಿ ಮಧ್ಯೆ ಬೇತಾಳ ರಾಜ ವಿಕ್ರಮಾದಿತ್ಯನನ್ನು ಉದ್ದೇಶಿಸಿ ಹೀಗೆ ಹೇಳಿತು.
ವಿಕ್ರಮ, ಪದೇ ಪದೇ ತಪ್ಪಿಸಿಕೊಳ್ಳುತ್ತಿರುವ ನನ್ನಿಂದ ನೀನು ಬಹಳ ದಣಿದಿರುವಂತೆ ಕಾಣುತ್ತಿದ್ದೀಯ. ಆದ್ದರಿಂದ ನಿನ್ನ ಮನಃಶಾಂತಿಗಾಗಿ ನಾನು ಇನ್ನೊಂದು ಕತೆ ಹೇಳುತ್ತೇನೆ
ಎಂದು ಹೇಳಿ ಎಂದಿನಂತೆ ಕತೆ ಆರಂಭಿಸಿತು. ಒಂದಾನೊಂದು ಕಾಲದಲ್ಲಿ ರಾಜ ವೀರಭದ್ರನು ಪುಣ್ಯಾಪುರ ಎಂಬ ದೇಶವನ್ನು ಆಳುತ್ತಿದ್ದ. ಅವನು ಮಹಾಶಕ್ತಿವಂತನಾಗಿದ್ದ, ಅಂತೆಯೇ ಉದಾರ ಮನಸ್ಸಿನವನೂ ಕೂಡ ಆಗಿದ್ದ. ಅವನ ಆಡಳಿತದಲ್ಲಿ ಪ್ರಜೆಗಳು ಸುಖವಾಗಿದ್ದರು. ಸತ್ಯಮಣಿ ಎಂಬ ಬಹುಪ್ರಾಮಾಣಿಕ ಮಂತ್ರಿಯನ್ನು ಅವನು ನೇಮಿಸಿಕೊಂಡಿದ್ದ. ಒಂದು ದಿನ ಸತ್ಯಮಣಿಯು ರಾಜನ ಮುಂದೆ ಬಂದು, ಮಹಾಪ್ರಭು, ನಾನು ತೀರ್ಥಯಾತ್ರೆಗೆ ತೆರಳಬೇಕೆಂದಿದ್ದೇನೆ, ಹಾಗಾಗಿ ನಿಮ್ಮ ಅನುಮತಿ ಹಾಗೂ ಆಶೀರ್ವಾದ ಪಡೆಯಲು ಬಯಸುತ್ತೇನೆ ಎಂದು ವಿನಂತಿಸಿದ. ರಾಜ ವೀರಭದ್ರನು ಆ ಕೂಡಲೇ ಸತ್ಯಮಣಿಯು ರಜೆಯ ಮೇಲೆ ತೀರ್ಥಯಾತ್ರೆಗೆ ಹೋಗಿ ಬರಲು ಒಪ್ಪಿಗೆ ಇತ್ತ. ರಾಜನ ಅನುಮತಿ ಪಡೆದ ಸತ್ಯಮಣಿಯು ತೀರ್ಥಯಾತ್ರೆಗೆ ಹೊರಟ. ತನ್ನ ಯಾತ್ರೆಯಲ್ಲಿ ಒಂದು ದಿನ ಸತ್ಯಮಣಿಯು ಒಂದು ಕಡಲ ತೀರವನ್ನು ತಲುಪಿದ. ವಿಶಾಲ ರೂಪಿ ಸಮುದ್ರ ಹಾಗೂ ಅದರ ಒಡಲಿನಿಂದ ದಡದತ್ತ ತೇಲಿ ಬರುತ್ತಿದ್ದ ಅಲೆಗಳನ್ನು ಕಂಡು ಸಂತಸಗೊಂಡ. ಈ ದೃಶ್ಯವನ್ನು ಅವನೆಷ್ಟು ಇಷ್ಟಪಟ್ಟನೆಂದರೆ ಇಡೀ ಒಂದು ರಾತ್ರಿಯನ್ನು ಕಡಲ ತೀರದಲ್ಲೇ ಕಳೆಯಲು ನಿರ್ಧರಿಸಿದ. ಆದರೆ ಮಧ್ಯರಾತ್ರಿ ಅವನು ವಿಸ್ಮಯವೊಂದನ್ನು ಕಂಡ. ಪ್ರಕಾಶಮಾನವಾದ ಮರವೊಂದು ನಿಧಾನಗತಿಯಲ್ಲಿ ಸಮುದ್ರದಿಂದ ಉದ್ಭವವಾಗತೊಡಗಿತು. ಆ ಮರದ ಎಲೆಗಳು ಬಂಗಾರದಿಂದ ರಚಿತವಾಗಿದ್ದವು. ಹೂವು ಹಾಗೂ ಹಣ್ಣುಗಳು ನೀಲಮಣಿ, ಮುತ್ತು ಹಾಗೂ ವಜ್ರದಿಂದ ಕೂಡಿದ್ದವು. ಆದರೆ ಅತಿ ವಿಚಿತ್ರವಾಗಿದ್ದ ಸಂಗತಿಯೆಂದರೆ ಆ ಮರದ ಕೊಂಬೆಯೊಂದರ ಮೇಲೆ ಮನಮೋಹಕ ತರುಣಿಯೊಬ್ಬಳು ತಂಬೂರಿ ನುಡಿಸುತ್ತಾ ಇದ್ದುದನ್ನು ಕಂಡ. ಕೆಲ ಹೊತ್ತಿನ ನಂತರ ಆ ಬಂಗಾರದ ಪ್ರಕಾಶಮಾನ ಮರದ ಸಮೇತ ಆ ಚಲುವೆಯು ನೀರಿನೊಳಗೆ ಮುಳುಗಿ ಹೋದಳು. ಮಾರನೇ ದಿನ ಮಂತ್ರಿ ಸತ್ಯಮಣಿಯು ಮತ್ತೊಮ್ಮೆ ಅದೇ ಕಡಲ ತೀರಕ್ಕೆ ಹೋಗಿ ಮರವು ಮೇಲೇಳುವುದನ್ನು ಕಾಯ್ದ. ಅದು ಮೇಲೆ ಬಂದಂತೆ ಅದರತ್ತ ಈಜಿ ತಂಬೂರಿ ನುಡಿಸುತ್ತಿದ್ದ ಯುವತಿಯನ್ನು ಕುರಿತು ಹೀಗೆ ಕೇಳಿದ. ಯಾರು ನೀನು? ಇಲ್ಲಿ ಏನು ಮಾಡುತ್ತಿದ್ದೀಯಾ ಎಂದು ಕೇಳಿದ. ಆದರೆ ತರುಣಿಯು ಉತ್ತರಿಸುವ ಬದಲು ನೀರಿನಲ್ಲಿ ಧುಮುಕಿದಳು. ಈ ವಿಚಿತ್ರ ಘಟನೆಯ ಬಗ್ಗೆ ತೀವ್ರ ಆಸಕ್ತನಾದ ಮಂತ್ರಿ ಸತ್ಯಮಣಿಯು ತನ್ನ ತೀರ್ಥಯಾತ್ರೆಯನ್ನು ಪೂರ್ಣಗೊಳಿಸದೆ ರಾಜನ ಆಸ್ಥಾನಕ್ಕೆ ಧಾವಿಸಿದ. ತನಗಾದ ವಿಚಿತ್ರ ಅನುಭವವನ್ನು ರಾಜನೊಂದಿಗೆ ಹಂಚಿಕೊಳ್ಳುವ ಬಯಕೆ ಅವನದಾಗಿತ್ತು. ಆಭರಣ ಮರವನ್ನು ಕುರಿತು ಸತ್ಯಮಣಿಯು ವಿವರಿಸುತ್ತಿದ್ದಂತೆಯೇ ಅದನ್ನು ತಾನೂ ನೋಡಬೇಕೆಂದು ರಾಜ ತೀವ್ರ ಆಸಕ್ತಿ ತಾಳಿದ. ಹೀಗಾಗಿ ಆಗ ರಾತ್ರಿಯಾಗಿದ್ದರೂ ಕೂಡ ಸತ್ಯಮಣಿಯೊಡನೆ ಅವನು ಸಮುದ್ರ ತೀರವನ್ನು ತಲುಪಿದ. ಆಭರಣ ಮರವು ಮೇಲೇಳುತ್ತಿರುವುದನ್ನು ಕಂಡೊಡನೆ ರಾಜನು ಮಂತ್ರಿಗೆ ತೀರದಲ್ಲಿಯೇ ಇರುವಂತೆ ಸೂಚಿಸಿ ತಾನು ಸಮುದ್ರಕ್ಕೆ ಧುಮುಕಿ ಈಜುತ್ತಾ ಮರದತ್ತ ಹೋದ. ಮನಮೋಹಕ ತರುಣಿಯು ಎಂದಿನಂತೆ ಮರದ ಟೋಂಗೆಯ ಮೇಲೆ ಕುಳಿತು ತಂಬೂರಿ ನುಡಿಸುತ್ತಿದ್ದಳು. ರಾಜ ಕನ್ನಿಕೆಯನ್ನು ಯಾರು ನೀನು, ಈ ಸಮುದ್ರದಲ್ಲಿ ಏನು ಮಾಡುತ್ತಿದ್ದೀ ಎಂದು ಕೇಳಿದ.
ಮಹಾರಾಜ, ನೀವು ನನ್ನನ್ನು ಮದುವೆಯಾಗಲು ತೀವ್ರ ಅಪೇಕ್ಷೆ ಹೊಂದಿರುವಂತೆ ಕಾಣುತ್ತೀರಿ. ಆದರೆ ಅದು ಸಾಧ್ಯವಾಗಬೇಕೆಂದರೆ ನೀವು ಅಮಾವಾಸ್ಯೆಯವರೆಗೆ ಕಾಯಬೇಕು. ಯಾಕೆಂದರೆ ಆಗ ಮಾತ್ರ ನಾನು ನಿಮ್ಮನ್ನು ವರಿಸಲು ಸಾಧ್ಯ
ಎಂದು ಕನ್ನಿಕೆಯು ಹೇಳಿದಳು. ತರುಣಿಯ ಮೋಹಪಾಶದಲ್ಲಿ ಸಿಲುಕಿದ್ದ ರಾಜನು ಆ ಕೂಡಲೇ ಅವಳ ಮಾತಿಗೆ ಸಮ್ಮತಿ ಸೂಚಿಸಿದ. ಅದು ಅಮಾವಾಸ್ಯೆಯ ಕಗ್ಗತ್ತಲು ಆಭರಣದ ಮರದ ಹತ್ತಿರ ಇದ್ದಕ್ಕಿದ್ದಂತೆ ಗೋಚರಿಸಿದ ಒಬ್ಬ ಕಪ್ಪು ರಾಕ್ಷಸನು ಕನ್ನಿಕೆಯನ್ನು ಆಲಂಗಿಸಿದ. ರಾಜ ವೀರಭದ್ರನು ಅವನನ್ನು ತಡೆದ. ರಾಜನನ್ನು ನೋಡುತ್ತಿದ್ದಂತೆಯೇ ಕ್ರೋಧಗೊಂಡ ರಾಕ್ಷಸ ಅವನ ಮೇಲೆ ದಾಳಿ ನಡೆಸಿದ. ಇಬ್ಬರ ನಡುವೆ ಘನಘೋರ ಹೊಡೆದಾಟ ನಡೆಯಿತು. ಕೊನೆಗೆ ರಾಜ ತನ್ನ ಖಡ್ಗದಿಂದ ರಾಕ್ಷಸನ ತಲೆ ಕಡಿದ. ನಂತರ ರಾಜ ವೀರಭದ್ರನು ಕನ್ನಿಕೆಯನ್ನು ಕುರಿತು, ರಾಕ್ಷಸನ ಸಂಹಾರವಾಗಿದೆ, ಈಗ ಈ ಆಭರಣದ ಮರದ ರಹಸ್ಯ ಹೇಳು ಎಂದು ಕೇಳಿದ.
ಮಹಾರಾಜ, ನಾನು ಗಂಧರ್ವ ವಿದ್ಯಾಸಾಗರ ರಾಜನ ಮಗಳು. ನನ್ನ ತಂದೆ ನನ್ನನ್ನು ಎಷ್ಟು ಪ್ರೀತಿಸುತ್ತಿದ್ದರು ಎಂದರೆ, ನಾನು ತಯಾರಿಸಿದ ಅಡುಗೆಯನ್ನು ನಾನೇ ಸ್ವತಃ ನೀಡಿದರೆ ಮಾತ್ರ ಅದನ್ನು ಸೇವಿಸುತ್ತಿದ್ದರು. ಆದರೆ ಒಂದು ದಿನ ನನ್ನ ಗೆಳತಿಯರೊಂದಿಗೆ ಆಟವಾಡುತ್ತ ತಂದೆಯವರಿಗೆ ಊಟ ಬಡಿಸುವುದನ್ನೇ ಮರೆತು ಬಿಟ್ಟೆ. ಹಸಿವಿನಿಂದ ಬಳಲಿದ ಅವರು ಮಗಳ ಬೇಜವಾಬ್ದಾರಿಯನ್ನು ಕಂಡು ಶಾಪ ನೀಡಿದರು. ಈ ಶಾಪದ ಪರಿಣಾಮದಿಂದಾಗಿ ಪ್ರತಿ ಅಮಾವಾಸ್ಯೆಯ ದಿನದಂದು ಈ ರಾಕ್ಷಸನ ಬಿಗಿ ಮುಷಿಗೆ ಸಿಲುಕಬೇಕಿತ್ತು. ಈ ರಾಕ್ಷಸ ನನಗೆ ತೀವ್ರ ತೊಂದರೆ ನೀಡುವುದರ ಜೊತೆ ಮದುವೆ ಮಾಡಿಕೊಳ್ಳಬೇಕೆಂದು ಕಿರುಕುಳ ನೀಡುತ್ತಿದ್ದ. ನನ್ನ ತಂದೆಯ ಕೋಪ ತಣ್ಣಗಾದ ನಂತರ ಅವರು ನನಗೆ ವರವೊಂದನ್ನು ನೀಡಿದರು. ಅದರ ಪ್ರಕಾರ ಒಂದು ದಿನ ಒಬ್ಬ ಮಹಾರಾಜ ನನ್ನನ್ನು ರಾಕ್ಷಸನಿಂದ ರಕ್ಷಿಸಿ ಮದುವೆ ಮಾಡಿಕೊಳ್ಳುತ್ತಾನೆ. ಹೀಗಾಗಿ ನನ್ನ ಬಾಳ ಸಂಗಾತಿಯಾಗಿ ನೀವು ನನ್ನ ಮುಂದೆ ನಿಂತಿದ್ದೀರಿ ಎಂದು ಭಾವಿಸುತ್ತೇನೆ
ಎಂದು ತರುಣಿಯು ಹೇಳಿದಳು. ರಾಜ ವೀರಭದ್ರ ಆ ಕನ್ಯೆಯನ್ನು ಕರೆದುಕೊಂಡು ಅರಮನೆಗೆ ಬಂದ. ಅತ್ಯಂತ ವೈಭವದಿಂದ ನಡೆದ ಮದುವೆ ಸಮಾರಂಭದಲ್ಲಿ ರಾಜನು ಆಕೆಯನ್ನು ವರಿಸಿದ. ರಾಜ ವೀರಭದ್ರನು ಆ ಮನಮೋಹಕ ಚೆಲುವೆಯನ್ನು ಮದುವೆಯಾಗುವುದನ್ನು ಕಂಡು ಮಂತ್ರಿ ಸತ್ಯಮಣಿಯು ತೀವ್ರ ಬೇಸರಗೊಂಡ. ಕೊನೆಗೆ ಹತಾಶೆಯಿಂದ ಆತ್ಮಹತ್ಯೆ ಮಾಡಿಕೊಂಡ. ಇಲ್ಲಿಗೆ ಕತೆ ನಿಲ್ಲಿಸಿದ ಬೇತಾಳ,
ವಿಕ್ರಮ ಈಗ ಹೇಳು, ಸತ್ಯಮಣಿಯು ಏಕೆ ಆತ್ಮಹತ್ಯೆ ಮಾಡಿಕೊಂಡ? ನನ್ನ ಪ್ರಶ್ನೆಗೆ ಪ್ರಾಮಾಣಿಕವಾಗಿ ಉತ್ತರಿಸದಿದ್ದಲ್ಲಿ ನಾನು ನಿನ್ನ ತಲೆಯನ್ನು ಚೂರು ಚೂರು ಮಾಡುತ್ತೇನೆ
ಎಂದಿತು. ವಿಕ್ರಮಾದಿತ್ಯನಿಗೆ ಮಾತನಾಡದೆ ಬೇರೆ ದಾರಿಯೇ ಇರಲಿಲ್ಲ. ಆಗ ಅವನು,
ವೇತಾಳ, ಮಂತ್ರಿ ಸತ್ಯಮಣಿಯು ತನ್ನ ಮೂರ್ಖತನದಿಂದಲೇ ತನಗೆ ಸಾವು ತಂದುಕೊಂಡ. ಒಂದು ವೇಳೆ ಅವನಿಗೆ ಸಾಗರ ಕನ್ಯೆಯನ್ನು ಮದುವೆಯಾಗಬೇಕೆಂಬ ಅಭಿಲಾಷೆ ಇದ್ದಿದ್ದಲ್ಲಿ ತಾನು ಯಾತ್ರೆಯ ವೇಳೆ ಕಂಡ ಪ್ರಕಾಶಮಾನ ಆಭರಣ ಮರದ ವಿಚಾರವನ್ನು ರಾಜನಿಗೆ ತಿಳಿಸಬಾರದಿತ್ತು. ರಾಜನು ಅವಿವಾಹಿತನಾಗಿದ್ದು ಆ ಸುಂದರ ಕನ್ಯೆಯನ್ನು ನೋಡಿದ್ದಲ್ಲಿ ಅವನು ಆಕೆಯ ಮೋಹದಲ್ಲಿ ಬೀಳುವುದು ಖಚಿತ ಎಂಬ ಸತ್ಯವನ್ನು ಅವನು ಅರಿಯಬೇಕಿತ್ತು.
ಬಹಳ ಸರಿಯಾಗಿ ಉತ್ತರಿಸಿದೆ, ಆದರೆ ನೀನು ಮೌನವನ್ನು ಪರಿಪಾಲಿಸುವಲ್ಲಿ ವಿಫಲನಾಗಿದ್ದೀಯ. ನಿನ್ನನ್ನು ತೊರೆದು ಅರಳಿ ಮರದತ್ತ ಹೋಗುವುದನ್ನು ಬಿಟ್ಟು ಏನು ಬೇರೆ ಮಾರ್ಗವೇ ಇಲ್ಲ.
ಹೀಗೆ ಹೇಳಿದ ಬೇತಾಳ ತನ್ನ ನೆಲೆಯತ್ತ ಹಾರತೊಡಗಿತು. ಅದನ್ನು ಹಿಡಿಯಲು ರಾಜ ವಿಕ್ರಮಾದಿತ್ಯ ಮತ್ತೊಮ್ಮೆ ಅದರ ಬೆನ್ನತ್ತಿದ. ಕತೆಗೆ ಕಂಠದಾನ ಮಾಡಿರುವವರು ಬೇತಾಳನಾಗಿ ಮಾಸ್ಟರ್ ಯದುನಂದನ್, ರಾಜ ವಿಕ್ರಮಾದಿತ್ಯನಾಗಿ ಡಾಕ್ಟರ್ ಚೇತನ್ ಕುಮಾರ್, ನಿರೂಪಕಿಯಾಗಿ ನಾನು ನೇತ್ರಾವತಿ. ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು drnethraviathiar@gmail.com ಖಂಡಿತ ಕಳುಹಿಸಿ. ಮತ್ತೊಂದು ಕಥೆಯೊಂದಿಗೆ ಮುಂದಿನ ಕಂತಲ್ಲಿ ನಿಮ್ಮೆಲ್ಲರನ್ನೂ ಭೇಟಿ ಮಾಡುತ್ತೇನೆ. ಅಲ್ಲಿಯವರೆಗೂ ವಿದಾಯವನ್ನು ಹೇಳುತ್ತಿದ್ದೇನೆ. ಕಥೆಯನ್ನು ಕೇಳಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು.